ಮನುಷ್ಯನ ಜೀವನ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇವತ್ತು ಮೇಲಿರುವಂತವರು ನಾಳೆ ಕೆಳಗಿರ್ತಾರೆ, ಇವತ್ತು ಕೆಳಗಿರುವಂತವರು ನಾಳೆ ಮೇಲಿರಿರ್ತಾರೆ. ಇನ್ನು ಕೆಲವರು ಮೇಲಿಳಕ್ಕೂ ಆಗದೆ ಕೆಳಗಿಳಿಯಕ್ಕೂ ಆಗದೆ ತ್ರಿಶಂಕು ಸ್ಥಿತಿಯಲ್ಲಿರ್ತಾರೆ. ನೋವು ನಲಿವು ಎರಡನ್ನೂ ಕಂಡಂತವರು ಕೆಲವರು ನಮಗೆ ಸ್ಫೂರ್ತಿಯಾದ್ರೆ ಇನ್ನು ಕೆಲವರು ಜೀವನದ ಪಾಠ ಆಗ್ತಾರೆ. ಅಂಥವರ ಕುರಿತ ವಿಶೇಷ ಕಾರ್ಯಕ್ರಮವೇ ಜೀವನ ಚಕ್ರ. ವಿದ್ಯೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಸಾಧನೆಗೆ ಅಸಾಧ್ಯವಾಗಿರುವಂತದ್ದು ಯಾವುದೂ ಇಲ್ಲ ಮಗು. ಈ ಮಾತನ್ನ ಹೇಳಿದಂತವರು ವೀಣಿ ಶೇಷಣ್ಣ ಮತ್ತು ಪಿಟೀಲು ಚೌಡಯ್ಯ ಅವರು. ಇವರುಗಳನ್ನ ಇವತ್ತಿನ ಜೀವನ ಚಕ್ರ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಳ್ಳೋದಕ್ಕೆ ನಿಜವಾದ ಅರ್ಥ ಇದೆ. ಜೀವನದಲ್ಲಿ ಅನೇಕರು ಕಷ್ಟಗಳನ್ನ ಅನುಭವಿಸಿರ್ತಾರೆ, ಆದರೆ ಕಷ್ಟಗಳನ್ನ ಮೆಟ್ಟಿ ನಿಂತು ಸಾಧನೆ ಮಾಡಿ ಸಮಾಜಕ್ಕೆ ಸ್ಫೂರ್ತಿಯಾದಂತ ಅನೇಕರು ನಮ್ಮ ನಿಮ್ಮ ನಡುವೆ ಇದ್ದಾರೆ. ಅಂತವರ ಪೈಕಿ ಮೂವರು ವಿಶೇಷ ಅತಿಥಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಪರಿಚಯ ಮಾಡಿಕೊಳ್ಳೋಣ ಕಂದಾಯ ಇಲಾಖೆಯಲ್ಲಿ ಪ್ರಾದೇಶಿಕ ಆಯುಕ್ತರಾಗಿ ಕೆಲಸ ನಿರ್ವಹಿಸ್ತಾ ಇರುವಂತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರನ್ನ. ಕೆ ಶಿವರಾಮ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಯುಪಿಎಸ್ಸಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರುವಂತ ಅನೇಕ ಸ್ಟೂಡೆಂಟ್ಸ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆ ಶಿವರಾಮ್ ಅವರ ಇವತ್ತಿನ ಸ್ಥಿತಿ ನೋಡ್ತಾ ಇದ್ರೆ ನಿಜಕ್ಕೂ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಆದ್ರೆ ಅವರು ಈ ಮಟ್ಟಕ್ಕೆ ಇವತ್ತು ತಲುಪಿದ್ದಾರೆ ಅಂದ್ರೆ ಅದರ ಹಿಂದೆ ತುಂಬಾ ಕಠಿಣವಾದಂತಹ ಶ್ರಮ ಇದೆ. ಸೊ ಆ ಶ್ರಮದ ಬಗ್ಗೆ ಅವರ ಹತ್ರನೇ ಮಾತಾಡೋಣ. ಕೆ ಶಿವರಾಮ್ ಅವರೇ, ನೀವು ಯಾವ ಊರಿನವರು? ಮೂಲತಃ ಯಾವ ಊರು ನಿಮ್ದು?
ಬೆಂಗಳೂರು ಜಿಲ್ಲೆ, ಮೊದಲು ಈಗ ರಾಮನಗರ ಜಿಲ್ಲೆ ಆಗಿದೆ. ಬಿಡದಿ ಹತ್ರ ಒಂದು ಹಳ್ಳಿ, ಸಣ್ಣ ಹಳ್ಳಿ, ಉರ್ಗಳ್ಳಿ ಅಂತ ಹೇಳಿ.
ಕೌಟುಂಬಿಕ ಹಿನ್ನೆಲೆ?
ತಂದೆ ಡ್ರಾಮಾ ಮಾಸ್ಟರ್, ಬಹಳ ಬಡ ಕುಟುಂಬ, ಅವೆಲ್ಲ ಗುಡಿಸಲಲ್ಲಿ ಹುಟ್ಟಿದವರು. ಆನಂತರ ಹಳ್ಳಿಯಲ್ಲಿ ಓದಿ ಬೆಂಗಳೂರಿನಲ್ಲಿ ಹೈಸ್ಕೂಲ್ ಮಾತ್ರ ಬೆಂಗಳೂರಿನಲ್ಲಿ ಓದಿದೆ. ಹೈಸ್ಕೂಲ್ ಆದ ನಂತರ ನನಗೆ ವಿದ್ಯಾಭ್ಯಾಸ ಮಾಡಲಿಕ್ಕಾಗಲಿಲ್ಲ. ಮುಂದುವರಿಸ್ಬೇಕಾದ್ರೆ ಭಾಳ ಕಷ್ಟ ಜೀವನ ಆಗಿತ್ತು. ಅದಕ್ಕೆ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಈ ಕನ್ನಡ ಟೈಪಿಂಗ್, ಕನ್ನಡ ಶಾರ್ಟ್ ಹ್ಯಾಂಡ್, ಮತ್ತು ಇಂಗ್ಲೀಷ್ ಟೈಪಿಂಗ್, ಇಂಗ್ಲೀಷ್ ಶಾರ್ಟ್ ಹ್ಯಾಂಡ್, ಇದನ್ನೆಲ್ಲ ಪಾಸ್ ಮಾಡಿದೆ. ನಾನು ಪೊಲೀಸ್ ವರದಿಗಾರ ಆದೆ ಸಿ ಐ ಡಿ ಬ್ರ್ಯಾಂಚಲ್ಲಿ, ವಿ ವಿ ಪುರಂ ಸಂಜಯ್ ಕಾಲೇಜ್ ಡಿಗ್ರಿ ಮಾಡಿದೆ ಅಲ್ಲಿವರೆಗೆ. ಮತ್ತೆ ಕರೆಸ್ಪಾಂಡೆನ್ಸ್ ಎಂ ಎ ಮಾಡಿದೆ.
ಸರಿ, ಅಂದರೆ ಅಷ್ಟು ಕಷ್ಟದಲ್ಲಿ ಓದ್ತಾ ಇದ್ರಲ್ಲ ನೀವು. ಸೊ ಟೈಪ್ ರೈಟಿಂಗ್ ಕಲ್ತ್ಕೊಂಡೆ ನಾನು ಅಂತ ಹೇಳ್ತಾ ಇದ್ರೆ, ಕೆಲಸ ಮಾಡುವಂತ ಅನಿವಾರ್ಯತೆ ಇತ್ತು ನಿಮ್ಗೆ ಅಂತ ಹೇಳ್ತಾ ಇದ್ರೆ, ತುಂಬಾ ಬಡ ಕುಟುಂಬದಿಂದ ಬಂದಿದ್ ನೀವು ಅಂತ. ಆವಾಗಲೇ ಎಲ್ಲರೂ ಒಂದು ಸ್ಪಷ್ಟವಾದಂತ ಒಂದು ಗುರಿ ಏನಾದ್ರು ಇತ್ತ ನಿಮ್ಗೆ? ಏನಾದ್ರು ನನ್ನ ಜೀವನದಲ್ಲಿ ತುಂಬಾ ಮುಂದೆ ಬರಬೇಕು, ನಮ್ಮ ತಂದೆ ಕಷ್ಟ ಏನು ಪಟ್ಟಿದ್ದಾರೆ ಅವ್ರಿಗೆ ಸುಖ ನೀಡಬೇಕು, ನಾನು ಕೂಡ ಚೆನ್ನಾಗಿರ್ಬೇಕು, ಆ ಥರ ಏನಾದ್ರು ಇತ್ತ ಗುರಿ ಅಂತ?
ಆ ಕಷ್ಟನೇ ನಮ್ಮ ಗುರಿ ತೋರಿಸ್ತು. ಒಂದು ಕಡೆ ಅಸ್ಪೃಶ್ಯತೆ, ಮತ್ತೊಂದು ಕಡೆ ಕಡು ಬಡತನ, ಇವೆರಡರ ನಡುವೆ ನನಗೆ ಕಣ್ಣು ಕಾಣಿಸುತ್ತು. ಆ ಕಾಲದಲ್ಲಿ ಈ ಡಿ ಸಿ ಆದರೆ ಬಡವ್ರ ಸೇವೆ ಮಾಡ್ಬೋದು ಅಂತ ಹೇಳ್ತಿದ್ರು. ನಾನು ಅದಾಗಬೇಕು ಅಂತ ಭಾಳ ಆಸೆ. ಅದ್ರ ಜೊತೆಗೆ ನನ್ನ ಸ್ನೇಹಿತರೊಬ್ಬರು ನಮ್ಮೂರಿನವ್ರ ಕಂಚಿವರ್ದೆ ಅಂತ ಇದ್ರು, ಅವರೀಗ ಇಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಸ್ಟೇಟ್ ರೆಕಾರ್ಡ್ಸ್ನಲ್ಲಿ. ಅವರು ನಾನು ಐ ಎ ಎಸ್ ಪರೀಕ್ಷೆ ತೆಗೆದುಕೊಳ್ತೀನಿ. ನಾನು ಪ್ರತಿ ಕೆಲಸಕ್ಕೆ ಸೇರಿಕೊಂಡೆ. ಸೆಂಟ್ರಲ್ ಜೈಲ್ನಲ್ಲಿ ಟೈಪಿಸ್ಟ್ ಆಗಿದೆ ಫಸ್ಟು, ಆಮೇಲೆ ಪೊಲೀಸ್ ವರದಿಗಾರಾದೆ. ಪ್ರತಿ ತಿಂಗಳು ಸಂಬಳ ತಗೊಂಡಾಗ ನನ್ನ ಫ್ರೆಂಡ್ಸ್ನೆಲ್ಲ ಕರಿತಿದ್ದೆ, ಯಾರು ಓದ್ತಾ ಇದ್ದಾರೆ ಅವ್ರನ್ನೆಲ್ಲ, ಅವ್ರಿಗೆಲ್ಲ 10 ರೂಪಾಯಿ 15 ರೂಪಾಯಿ ಕೊಡ್ತಾ ಇದ್ದೀನಿ, ಎಷ್ಟು ಬೇಕೋ ಕೊಡ್ತಾ ಇದ್ದೀನಿ ನಾವು. ಹಾಗೆ ಇವರು ಒಂದು ದಿವಸ ಬಂದರು. ಒಂದು ದಿವಸ ಬಂದು ನಾನು ಐ ಎ ಎಸ್ ಅಧಿಕಾರಿ ಆಗಬೇಕು, ಎಕ್ಸಾಮ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ಆಗ ನನಗನ್ನಿಸ್ತು ನಾನೇ ಯಾಕೆ ತೊಗೊಳ್ಬಾರ್ದು ಅಂತ. ಆವಾಗ ನಾನಿನ್ನು ಎಸ್ ಎಲ್ ಸಿ, ಅವ್ರು ಅವಾಗ ಐ ಎ ಎಸ್ ಎಕ್ಸಾಮ್ ತೊಗೊಳ್ತೀನಿ ಅಂದಮೇಲೆ ಹೇಗೆ ಅಂತ ಕೇಳಿಕೊಂಡೆ. ಅವತ್ತೇ ತೀರ್ಮಾನ ಮಾಡಿದೆ ನಾನು ಕೂಡ ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತ. ನಂತರನೇ ನಾನು ವಿ ವಿ ಪುರಂ ಕಾಲೇಜ್ ಸೇರಿ ಪಿ ಯು ಸಿ ಮಾಡಿ ಡಿಗ್ರಿ ಮಾಡಿ ಆಮೇಲೆ ಜೊತೆ ಜೊತೆಲೆ ಕೆ ಎ ಎಸ್ ಐ ಎ ಎಸ್ ಜೊತೆ ಜೊತೆಲೆ ಬರಲಿಕ್ಕೆ ಪ್ರಾರಂಭ ಮಾಡಿದೆ.
ನೀವು ಓದಿದ್ದೆಲ್ಲವೂ ಕೂಡ ಕನ್ನಡ ಮೀಡಿಯಂನಲ್ಲೇ ಓದಿದ್ದು ನೀವು ಅಂತ?
ಹೌದು.
ಸೊ ಹೀಗಾಗಿ ಕನ್ನಡ ಮೀಡಿಯಂನಲ್ಲಿ ಓದಿದ್ರಿಂದಲೇ ಕನ್ನಡದಲ್ಲಿ ಐ ಎ ಎಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರೆ?
ಹಾಗೇನಿಲ್ಲ, ನಾವು ಮೊದಲು ಒಂದ್ಸಾರಿ ಇಂಗ್ಲೀಷ್ನಲ್ಲಿ ಬರಿಬೇಕು ಅಂದ್ಕೊಂಡಿದ್ದೆ. ಅಷ್ಟು ಹೊತ್ತಿಗೆ ಈ ಕೊತಾರಿ ಕಮಿಟಿ ರಿಪೋರ್ಟ್ ಇಂಪ್ಲಿಮೆಂಟ್ ಆಯಿತು. ಭಾರತ ಸರ್ಕಾರದವರು ಯಾವುದೇ ಭಾಷೆಯಲ್ಲಿ 14 ಭಾಷೆಯಲ್ಲಿ ಬರಿಬೋದು ಅಂತ ಹೇಳಿದ್ರು. ನಮಗೂ ಬೇಕಾಗಿತ್ತು ಅದಕ್ಕೆ. ಇಂಗ್ಲೀಷ್ನಲ್ಲಿ ಬರ್ತೇವೆ, ಇಂಗ್ಲೀಷ್ ಬಾಯಿ ಬಿಡೋಕ್ಕೆ ಬರ್ತಿರಲಿಲ್ಲ, ಇಂಗ್ಲೀಷ್ನಲ್ಲಿ ಓದೋದು ಅರ್ಥನೂ ಆಗ್ತಾ ಇರಲಿಲ್ಲ. ಕನ್ನಡ ಅಂದದ್ದು ನನ್ಗೆ ಭಾಳ ಖುಷಿಯಾಯಿತು. ಸೊ ಕನ್ನಡದಲ್ಲಿ ಬರೀಬೇಕು ಅಂತ ತೀರ್ಮಾನ ಮಾಡಿದೆ.
ಓಕೆ, ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಸರ್ ನೀವು?
ನಮ್ಗೆ ಯಾರು ಗೈಡ್ ಮಾಡಿಲ್ಲ ಅವಾಗ. ಈಗ ಗೈಡ್ ಮಾಡಲಿಕ್ಕೆ ತುಂಬ ಇನ್ಸ್ಟಿಟ್ಯೂಟ್ಗಳು ಬಂದಿವೆ.
ಹೌದು,
ನಾವು ಪರೀಕ್ಷೆ ತೆಗೆದುಕೊಂಡಂಥ ಕಾಲದಲ್ಲಿ ನಾವೇನು ಮಾಡ್ತಿದ್ವಿ, ಯಾರ್ಯಾರು ಪರೀಕ್ಷೆ ತಗೊಳ್ತಾರೆ ಅವ್ರನ್ನ ಹೋಗಿ ಕೇಳ್ತಾ ಇದ್ವಿ ನಮಗೆ ಸ್ವಲ್ಪ ಗೈಡ್ ಮಾಡಿ ಅಂತೇಳಿ. ಆಮೇಲೆ ಒಳ್ಳೊಳ್ಳೆ ಬುಕ್ಸ್ ಓದಲಿಕ್ಕೂ ಕೂಡ ಆಗಲಿಲ್ಲ ನಮಗೆ. ಒಳ್ಳೊಳ್ಳೆ ಬುಕ್ಸ್ ಎಲ್ಲ ಇಂಗ್ಲೀಷ್ನಲ್ಲಿ ಇತ್ತು. ಆಮೇಲೆ ಅವು ಅಷ್ಟು ಅರ್ಥ ಆಗ್ತಿರಲಿಲ್ಲ. ನಾವೇನು ಮಾಡ್ತಿದ್ವಿ, ಡಿಕ್ಷನರಿ ಪಕ್ಕದಲ್ಲಿ ಇಟ್ಕೊಂಡು ಓದ್ತಾ ಇದ್ವಿ. ನಾನು ಕನ್ನಡದ ಕೆಲವು ಸಾರಿ ಕನ್ನಡದಲ್ಲೇ ಓದ್ತಾ ಇರಲಿಲ್ಲ, ಬರೀ ಇಂಗ್ಲೀಷ್ ಓದೋದು. ಯಾಕೆ ಅಂತ ನಾನು ಇಂಗ್ಲೀಷ್ ಅರ್ಥ ಆಗಲಿ ಅಂತ ಹೇಳಿ ಪೇಪರ್ ಬಂದರೆ ಪೇಪರ್ನ ಪಕ್ಕದಲ್ಲಿ ಡಿಕ್ಷನರಿ ಇಟ್ಕೊಂಡು ಓದ್ತಾ ಇದ್ದೆ. ಇಂಗ್ಲೀಷ್ ಮ್ಯಾಗ್ಝೀನ್ಸ್, ಇಂಗ್ಲೀಷ್ ಮ್ಯಾಗ್ಝೀನ್ಸ್, ಇಂಗ್ಲೀಷ್ ಪೇಪರ್ಸ್ ಎಲ್ಲ. ಆನಂತರ ನಾನು ಪ್ರಿಲಿಮ್ಸ್ಗೆ ಇಂಗ್ಲೀಷ್ನಲ್ಲೇ ಬರೀಬೇಕಾಗುತ್ತೆ, ಇಂಗ್ಲೀಷ್ ಬುಕ್ಸ್ಗಳನ್ನೇ ಓದಬೇಕಾಗುತ್ತೆ, ಓದಿ ಅರ್ಥ ಮಾಡ್ಕೊಳ್ತೀವಿ. ಆದರೆ ನಾವು ಇತಿಹಾಸ ತೆಗೆದುಕೊಂಡಿದ್ರಿಂದ ಸುಲಭ ಆಯಿತು. ಆ ಇತಿಹಾಸ ನಾನು ಎಂ ಎ ಮಾಡಿದ್ದೆ. ಇತಿಹಾಸ ಎಂ ಎ ಮಾಡಿದ್ರೂ ಕೂಡ ನಿಜವಾದ ಸ್ಟೂಡೆಂಟ್ ಆದಿತ್ತು, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತೊಗೊಂಡಾಗಲಿಲ್ಲ, ಅವಾಗಲೇ ಓದಿತ್ತು. ನಾನು ಒಳ್ಳೊಳ್ಳೆ ಬುಕ್ಸು ರೆಫರ್ ಮಾಡಿದ್ರು ಕೂಡ ಹೆಚ್ಚಿಗೆ ಬುಕ್ಸು ಕನ್ನಡ ಬುಕ್ಸೇ ಓದಿದ್ದೀನಿ.
ಕನ್ನಡ ಮತ್ತು ಹಿಸ್ಟ್ರಿ ಅಲ್ವಾ ನೀವು?
ಕನ್ನಡ ಮತ್ತು ಇತಿಹಾಸ.
ನೀವು ಪ್ರಪ್ರಥಮ ವ್ಯಕ್ತಿ ಕನ್ನಡದಲ್ಲ ಎ ಎಸ್ ಎಕ್ಸಾಮ್ಸ್ ಬರೆದಂಥವರು.
ನಾನು ಇತಿಹಾಸ ಬರೆದ ಮೇಲೆ ನಾನು ಅವಾಗಲೇ ಡಿ ವೈ ಎಸ್ ಪಿ ಆಗಿದ್ದೆ. ನಾನು ಕೆ ಎಸ್ ಪರೀಕ್ಷೆ ಪಾಸ್ ಮಾಡಿ 85ನೇ ಇಸ್ವಿನಲ್ಲಿ ಡಿ ವೈ ಎಸ್ ಪಿ ಆಗಿ ಟ್ರೈನಿಂಗ್ ಮಾಡ್ತಾ ಇದ್ದೆ. ಮೊದಲು ಎರಡು ಅಟೆಂಪ್ಟು ನಾನು ರಾಜ್ಯಶಾಸ್ತ್ರ ತಗೊಂಡಿದ್ದೆ, ಇತಿಹಾಸ ಮತ್ತು ರಾಜ್ಯಶಾಸ್ತ್ರ.
ಓಕೆ,
ಅದು ಮಾರ್ಕ್ಸ್ ಹೆಚ್ಚು ಬರಲಿಲ್ಲ. ಮೂರನೇ ಅಟೆಂಪ್ಟ್ನಲ್ಲಿ ನನಗೆ ಅನ್ನಿಸ್ತು ಕನ್ನಡ ಸಾಹಿತ್ಯ ತಗೊಳ್ಳೋಣ ಅಂತ. ಕನ್ನಡ ಸಾಹಿತ್ಯ ತಗೊಂಡಾಗ ನಾನು ಭಾಳ ಜನ ಕನ್ನಡ ಮಾಸ್ಟರ್ಗಳನ್ನ ಕೇಳಿದೆ ಸ್ವಲ್ಪ ಗೈಡ್ ಮಾಡ್ತೀರಾ ಅಂತ. ಅವ್ರು ಹೇಳಿದ್ರೆ ಏನು ನಿಮಗೇನು ಹುಚ್ಚ, ಏನು ಕನ್ನಡ ಸಾಹಿತ್ಯ ಕನ್ನಡ ಎಂ ಎ ಮಾಡಿದವ್ರಿಗೆ ಕಷ್ಟ ನೋಡ. ಈಗ ಒಂದು ತಿಂಗ್ಳು ನಾವು ಇನ್ನೊಂದು 15 ದಿವಸ 20 ದಿವಸ ಎಕ್ಸಾಮ್ ಇತ್ತು. ಆ ಟೈಮಲ್ಲಿ ಹೋಗಿ ಕೇಳಿದೆ ನಾನು, ನೆಕ್ಸ್ಟ್ ಟೈಮ್ ಬನ್ನಿ ನೋಡೋಣ ಅಂತ ಹೇಳಿ. ನಂತರ ನಾನು ನಮ್ಮ ಸಾಸಿ ಮರಳಯ್ಯನವರು ಅವ್ರ ಹತ್ರ ಸುಮ್ಮನೆ ಹೋದೆ, ನನ್ನ ಪರಿಚಯ ಇರಲಿಲ್ಲ. ಅವರು ಆರ್ ಪಿ ಸಿ ಲೇಔಟ್ನಲ್ಲಿ ಅವ್ರ ಮನೆ ಇದೆ. ನಾನು ಅವಾಗ ಡಿ ವೈ ಎಸ್ ಪಿ ಹೋಗಿ ಕೇಳಿದೆ. ನಾನೇನು ಹೇಳೋಣ, ಡಿ ವೈ ಎಸ್ ಪಿ ಏನು ಹೇಳಲಿಲ್ಲ. ನಾನು ಐ ಎ ಎಸ್ ಪರೀಕ್ಷೆ ಬರೀಬೇಕು ಅಂತಿದ್ದೀನಿ ಮಾಸ್ಟರ್, ನಮ್ಗೊಂದು ಸ್ವಲ್ಪ ಗೈಡ್ ಮಾಡ್ತೀರಾ ಅಂದೆ. ಅವ್ರು ಏನು ನಮ್ಮನ್ನೇನು ಕೇಳಲಿಲ್ಲ. ಅವರು ನಾಳೆಯಿಂದ ಬನ್ನಿ ಅಂತ ಅಂದರು. ನಾಳೆ ಹೋದರೆ ಒಂದು 3 ದಿವಸ 3 hours ನನಗೆ ಇಡೀ ಕನ್ನಡ ಸಾಹಿತ್ಯನೇ ತಿರುಗಾಡ್ತೀನಿ ಅಷ್ಟೇ. ನಾನು ಅವ್ರನ್ನ ಗುರುಗಳು ಅಂದ್ಕೊಂಡೆ. ನಾನು ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡಿದ್ಮೇಲೆ ಭಾಳ ಜನ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದರು. ಅವಾಗ ಹೇಳಿದೆ ನನ್ನ ಗುರು ಅವರೇ ಅಂತ. 3 ದಿವಸ ಹೇಳ್ಕೊಟ್ರು, ಭಾಳ ಚೆನ್ನಾಗಿ ಹೇಳ್ಕೊಟ್ರು.
ಇನ್ನು ಕನ್ನಡದಲ್ಲಿ ಎಕ್ಸಾಮ್ ಬರೆಯುವಂಥದ್ದು ಕಷ್ಟ, ಅದರಲ್ಲೂ ಕೂಡ ಪಾಸ್ ಆಗ್ತೀನಿ ಅನ್ನೋವಂಥ ಧೈರ್ಯ ನಿಮಗಿತ್ತ ನಿಜಕ್ಕೂ?
ಕೆ ಎ ಎಸ್ ಪರೀಕ್ಷೆ ಒಂದ್ಸಾರಿ ಫಸ್ಟ್ ಪಾಸ್ ಮಾಡಿದೆ, ಅದರಲ್ಲಿ ಡಿ ವೈ ಎಸ್ ಪಿ ಆಯಿತು. ಮತ್ತೊಂದು ಪರೀಕ್ಷೆ ತೆಗೆದುಕೊಂಡಿದ್ದೆ, ಅದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಷನ್ ಆಯಿತು. ಮತ್ತೆ ಇದು ಥರ್ಡ್ ಅಟೆಂಪ್ಟ್ ಐ ಎ ಎಸ್ ಪರೀಕ್ಷೆ ಬರೀ ತುಂಬ ಓದ್ತಿದ್ವಿ ನಾವು.
ಸುಮಾರು ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ವಿ ಸರ್? ಅವಾಗೆಲ್ಲ
ಒಂದು 15 ಗಂಟೆ.
15 ಗಂಟೆ
ನನಗೆ ಯಾಕೆ ಅಂದರೆ ನಾವು ಆವ್ರೇಜ್ ಸ್ಟೂಡೆಂಟು. ನಾನು ಯಾವ ಪರೀಕ್ಷೆನೂ ಕೂಡ ಒಂದ್ಸಾರಿ ಪಾಸ್ ಮಾಡಲಿಲ್ಲ. ಎಸ್ ಎಲ್ ಸಿ 2 attempts, ಪಿ ಯು ಸಿ 2, ಆಮೇಲೆ ಡಿಗ್ರಿ 2 attempts, ಎಮ್ ಎ ಕೂಡ 2 attempts, ಆಮೇಲೆ ಯಾವುದು ಸೆಕೆಂಡ್ ಕ್ಲಾಸ್ ಕೂಡ ಬಂದಿಲ್ಲ. ಎಲ್ಲ 35% ಜಸ್ಟ್ ಪಾಸ್ ಸ್ಟೂಡೆಂಟ್. ಆದರೆ ನಾವೇನು ಮಾಡ್ತಿದ್ವಿ ಪರೀಕ್ಷೆ ಟೈಮ್ನಲ್ಲಿ, ಒಂದು ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಭಾಳ ಸುಲಭ, 10 questions ಕೇಳ್ತಿದ್ರು. ಅವಾಗ 5 questionಗೆ ಪ್ರಿಪೇರ್ ಮಾಡಿದ್ರೆ 3 questions ಬಂತಿತ್ತು, 35 marks. ನನಗೆ ಯಾವ ಪರೀಕ್ಷೆನಲ್ಲೂ ಸೆಕೆಂಡ್ ಕ್ಲಾಸ್ ಅನ್ನೋದು ಗೊತ್ತಿಲ್ಲ. ಪಾಸ್ ನಮಗೆ ಕ್ಲಾಸ್ ತಗೋಬೇಕು ಅನ್ನೋದು ಅವಾಗ ಗೊತ್ತಿರಲಿಲ್ಲ, ಪಾಸ್ ಆಗಬೇಕಷ್ಟೇ. ನಾವು ಹಳ್ಳಿಯಿಂದ ಬಂದವರಲ್ವಾ. ನನ್ನ ಮಗ ಡಿಗ್ರಿ ಪಾಸ್ ಮಾಡಿದ್ದೇನೆ ಅಂದರೆ ನಮ್ಮ ತಂದೆ ತಾಯಿಗಳು ಭಾಳ ಖುಷಿ. ಮಾಸ್ ಪಾಸ್ ಆಗಬೇಕು ಅಷ್ಟೇ. ಈಗ ಬರ್ತಿದೆ ಕಾಂಪಿಟೇಷನ್, ಏನು 99% 95% ತೊಗೊಳ್ಬೇಕು. ಅವಾಗ ಆ ಥರ ಏನಿಲ್ಲ, ನಾವು ಪಾಸ್ ಮಾಡಬೇಕಷ್ಟೇ. ಆದರೆ ನಿಜವಾದ ಸ್ಟೂಡೆಂಟ್ ಆಗಿತ್ತು. ಐ ಎ ಎಸ್ ಕೆ ಎ ಎಸ್ನಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡ್ವಿ, ಮತ್ತು ಐ ಎ ಎಸ್ನಲ್ಲೂ ಕೂಡ ತುಂಬ ಮಾರ್ಕ್ಸು, ಎಲ್ಲ ಫಸ್ಟ್ ಕ್ಲಾಸೇ. ಅಷ್ಟು ಒಳ್ಳೆ ಮಾರ್ಕ್ಸ್ ತಗೊಳ್ತೀವಿ, ನಾವು ವಯಸ್ಸಾಗ್ತೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ.
ಓಕೆ, ಕೆ ಶಿವರಾಮ್ ಅವರೇ, ಇವಾಗ ಕಾರ್ಯಕ್ರಮ ನೋಡ್ತಾರಂತ ಆವರೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೊ ಅಂತವ್ರಿಗೆ ನೀವು ಮೋಟಿವೇಶನ್ ನಿಜವಾಗ್ಲೂ ನಾನು. ಯಾಕೆ ಅಂದ್ರೆ ಮತ್ತೆ ತಂದೆ ತಾಯಿನೂ ಅನ್ಕೊಂತಾ ಇರ್ತಾರೆ, ಏನ ಜಸ್ಟ್ ಪಾಸ್ ಆಗ್ತಾನೆ, ಏನು ಮಾಡಲ್ಲ ಬಿಡೋಣ ಅಂತ. ಬಟ್ ಆಗ್ಬೋದು ಅನ್ನೋದಕ್ಕೆ ನೀವು ಉತ್ತಮ ನಿದರ್ಶನ ಅನ್ಸುತ್ತೆ.
ಇಲ್ಲಮ್ಮ, ನನಗೆ ಮೊದಲೆಲ್ಲ IAS ಕಲ್ಪನೆ ಹೇಗಿತ್ತು ಅಂದ್ರೆ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬೇಕು, ಆಮೇಲೆ ಎಲೈಟ್ ಕ್ಲಾಸ್ ನಿಂದ ಬಂದಿರಬೇಕು, ಈ ತರ ಎಲ್ಲ ಇತ್ತು. ನಾನು ಪಾಸ್ ಮಾಡಿದ್ಮೇಲೆ ಫಸ್ಟ್ ನಾನು ಹೇಳಿದ ಇಂಟರ್ನಲ್ಲಿ, ಎಲ್ಲ ಇಂಟರ್ನಲ್ಲು ನಾನೆಲ್ಲ ಅವರೇ ಸ್ಟೂಡೆಂಟು, ಥರ್ಡ್ ಕ್ಲಾಸ್ನಲ್ಲಿ ಎರಡೆರಡು ಅಟೆಂಪ್ಟ್ ತೊಗೊಂಡು ಪಾಸ್ ಮಾಡಿದ್ದೇನೆ. ಅಂದರೆ ಯಾತಕ್ಕೆ ಅಂತ ಅಂದರೆ ನನಗೆ ಜನಗಳನ್ನ ಮೋಟಿವೇಟ್ ಮಾಡಬೇಕಾಯಿತು. ಎಲ್ರಿಗೂ ಕೂಡ ಸಾಮರ್ಥ್ಯ ಇದೆ, ಇದರಲ್ಲೇನು ಭಾಳ ಇಂಟೆಲಿಜೆನ್ಸ್ ಬೇಕಾಗಿಲ್ಲ. IAS ಪಾಸ್ ಮಾಡಲಿಕ್ಕೆ ಬೇಕಾಗಿರೋದು ಎಫರ್ಟ್ಸ್ ಅಷ್ಟೇ, ಹಾರ್ಡ್ ವರ್ಕ್.
ತಂದೆ ತಾಯಿ ಗೊತ್ತಾದಾಗ ಬಹುಶಃ ಏನಂತಂದ್ರೆ ಅವ್ರ ಕಲ್ಪನೆಯಲ್ಲೂ ಇರಲಿಲ್ಲ ಅಂತ ಅನ್ಸುತ್ತೆ, IAS ಆಫೀಸರ್ ಆಗ್ತಾನೆ ನಮ್ಮ ಮಗ ಅಂತ.
ಇಲ್ಲ, ನಮ್ಮ ತಂದೆ ಡ್ರಾಮಾ ಮಾಸ್ಟರ್, ಅವರು ಭಾಳ ಬೇಗ ತಿಳ್ಕೊಂಡು, ನಾನು ಸಣ್ಣ ಹುಡುಗರೇ ತಿಳ್ಕೊಂಡು ನಮ್ಮ ತಾಯಿ ಆಶ್ರಯದಲ್ಲಿ ಬೆಳೆದೆ. ನಮ್ಮ ತಾಯಿಗೆ ಏನು ಗೊತ್ತಿಲ್ಲ, ನಾನು ಆಫೀಸರ್ ಆಗಬೇಕು ಆಗ್ತೀನಿ ಅಂತ. ಅವ್ರಿಗೇನು ಯಾವ ಆಫೀಸರ್ ಅವೆಲ್ಲ ಏನು ಗೊತ್ತಿಲ್ಲ. ನಾನು DYSP ಆದ ದಿವಸ ಭಾಳ ಖುಷಿಯಾಗಿ ವಿಜಯನಗರದಲ್ಲಿ ರಿಸಲ್ಟ್ ನೋಡ್ಕೊಂಡು ಬರ್ತಾ ಬಿದ್ದೋಗ್ಬಿಟ್ಟೆ ನಾನು, ಆ ಖುಷಿಗೆ ಬಸ್ ಹತ್ತಲಿಕ್ಕೆ ಹೋಗಿ ಬಿದ್ದೋಗ್ಬಿಟ್ಟೆ. ಅಂದರೆ ಖುಷಿ ನಮಗೆ, ಎಲ್ಲೋ ಗುಡಿಸಲಲ್ಲಿ ಬಿದ್ದಿದ್ದವ್ರಿಗೆ ಒಂದೇ ಸಾರಿ ಅಧಿಕಾರಿ ಅಂತ ಅಂದರೆ ನಾವು ಇಮ್ಯಾಜಿನ್ ಮಾಡಲಿಕ್ಕೆ ಆಗಲ್ಲ. ಮನೆಗೆ ಬಂದು ಹೇಳಿದೆ ನಮ್ಮ ತಾಯಿಗೆ, ನಾನು DYSP ಆಗಿದ್ದೀನಮ್ಮ ಅಂತ. ಅವ್ರಿಗೆ ಭಾಳ ಹೇಗೆ ತಲೆ ತುಂಬಿದ್ವಿ ಅಂದರೆ ನಾನು IAS ಅಧಿಕಾರಿ ಆಗ್ತೀನಿ, DC ಆಗ್ತೀನಿ ಅಂತ ಹೇಳಿ ನಮ್ಮ ತಾಯಿ ಹೇಳಿದ್ರು, ಅದೇನೋ ಇನ್ನೊಂದು ಆಗಬೇಕು ಅಂತಿದ್ಯಲ್ಲ ಅದಾಗ ಮಗ ಅಂತ. ಅಂದರೆ ಅಷ್ಟು ತಲೆ ತುಂಬಿದ್ವಿ
DC.
ನಮ್ಮ ಕನಸು, ಹಗಲು ಕನಸು ನನಸಿನಲ್ಲೆಲ್ಲ ಬರೀ IAS ಇತ್ತು, ಆಡ್ಕೊಳ್ತಿದ್ರು ಜನ. ನಾನು DYSP ಆದಮೇಲೆ ಅವ್ರಿಗೆಲ್ಲ ಶಾಕ್ ಆಗೋಯ್ತು, ಏನಿದು ಆಫೀಸರ್ ಆಗ್ಬಿಟ್ನಲ್ಲ ಅಂತ. ಮತ್ತೆ ಒಂದು ಎಕ್ಸಾಮ್ ತಗೊಂಡೆ, ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಆಯಿತು. IAS ಆಯಿತು ಅಂತ ಕೇಳಿ ಎಷ್ಟೋ ಜನ ಗಾಬರಿ ಆಗ್ಬಿಟ್ಟಿದ್ದು, ಏನಿದು ಏನೋ ಮನೆ ಹುಡುಗ ಏನೋ ಓದ್ತಾನೆ, IAS ಆಗ್ಬಿಟ್ನಲ್ಲ ಅಂತ.
ಸಾಧನೆ ಮುಖಾಂತರ ಉತ್ತರ ಕೊಡ್ತಾ ಹೋದ್ರಿ ಜನರಿಗೆ ಅನ್ನುವಂಥದ್ದು. ಯಾವ ಬ್ಯಾಚ್ ಮನಸ್ಸಲ್ಲಿ ಪಾಸ್ ಆಗಿತ್ತು?
1986. ಬಡವರಿಗೆ ಎಲ್ಲಿ ಗುಡಿಸಲು ಕಾಣುತ್ತೆ ಅಲ್ಲಿ ಕಿತಾಕ್ಸ್ ಮನೆ ಕಟ್ಸ್ತಾ ಇದ್ದೆ. ನನ್ನ ನೋಡ್ಲಿಕ್ಕೆ ಒಂದು ದಿವಸಕ್ಕೆ ಒಂದು 300-400 ಜನ ಬರ್ತಿದ್ರು. ಅವ್ರಿಗೇನಂದ್ರೆ ನನ್ನ ನೋಡಿದ್ರೆ ಕಷ್ಟ ಬಗೆ ಇರ್ತದೆ, ಅದರಲ್ಲೇ ಭಾಳ ಖುಷಿ ಕೊಡುತ್ತೆ.
ನೀವು ಸಿನಿಮಾದಲ್ಲೂ ಕೂಡ ಮಾಡಿದ್ದೀರಾ ನಟರಾಗಿ, ಬಾನಲೆ ಮಧುಚಂದ್ರಕ್ಕೆ, ಇನ್ನು ಬೇರೆ ಬೇರೆ ಚಿತ್ರಗಳಲ್ಲೆಲ್ಲ ಮಾಡಿದ್ದೀರಾ. ಸೊ ನಿಮ್ಮ ತಂದೆ ಡ್ರಾಮಾ ಮೇಸ್ಟರ್ ಆಗಿದ್ದರಿಂದ ನಿಮಗೆ ಸಿನಿಮಾದಲ್ಲೂ ಮಾಡಬೇಕು ನಟನಾಗಿ ಏನು ಅಂತ ಡ್ರೀಮ್ ಏನಾದರೂ ಇತ್ತ ಹೇಗೆ ಅಂತ ಸರ್?
ಅವ್ರು ನನಗೆ ಜೀವನದಲ್ಲಿ ಎರಡು ಗುರಿ, ಒಂದು IAS ಅಧಿಕಾರಿಯಾಗಿ ಬಡವರು ಸೇವೆ ಮಾಡಬೇಕು, ಎರಡನೇದು ಸಿನಿಮಾ ನಟ ಆಗಬೇಕು. ಇದು ನನಗೆ ನಾನು ಬೇರೆ ಸಿ ಯಾವುದೇ ಮನುಷ್ಯನಿಗೆ ನಿಮಗೆ ವೃತ್ತಿ ಜೊತೆಗೆ ಪ್ರವೃತ್ತಿ ಬೇಕು. ಹಾಗೆ ಸಿನಿಮಾ ನನಗೆ ಭಾಳ ಖುಷಿ ಕೊಟ್ಟಿದೆ. ನನಗೆ ಮೊದಲಿಂದ ನಮ್ಮ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದೆ, ನಾನು ಸಾಮಾಜಿಕ ನಾಟಕ ಮಾಡ್ತಾ ಇದ್ದೆ, ನಮ್ಮ ತಂದೆ ಡ್ರಾಮಾದಲ್ಲಿ ಮಾಡ್ತಾ ಇದ್ದೆ. ರಾಜ್ಕುಮಾರ್ಗೆ ಪತ್ರ ಬರಿತಿದ್ವಿ ನಾವು, ಫೋಟೋ ಕಳಿಸ್ತಾ ಇದ್ವಿ. ಅಣ್ಣವ್ರು ಸಿಕ್ಕಿದಾಗ ಹೇಳ್ತಿದ್ದೆ, ನಿಮಗೆ ಪತ್ರ ಬರೆದ್ರೆ ನೀವು ಉತ್ತರನೇ ಕೊಡಲಿಲ್ಲ ಅಣ್ಣವ್ರು ಅಂತ ಹೇಳ್ತಿದ್ದೆ. ಹಾಗೆ ತುಂಬ ಆಸೆ ಸಿನಿಮಾ ನಟ ಆಗ್ಬೇಕು ಅಂತ.
ಫಸ್ಟ್ ಸಿನಿಮಾನೇ ಸೂಪರ್ ಡೂಪರ್ ಹಿಟ್ ಅಂತ ಬಾನಲೆ ಮಧುಚಂದ್ರಕ್ಕೆ. ಸೊ ಇದ್ರಲ್ಲಿ ಏನಾದರೂ ಡ್ರೀಮ್ ಪ್ರಾಜೆಕ್ಟ್ಸ್ ಅಂತ ಏನಾದರೂ ಇದೆಯಾ ಮುಂದೆ ಏನಾದರೂ?
ಇಲ್ಲ, ಮುಂದೆ ಮಾಡಬೇಕು ಅಂತ ಇದ್ದೆ. ಈಗ 2-3 ಪಿಕ್ಚರ್ ಮಾಡಬೇಕಾಯ್ತು ನನಗೆ. ಈ ಸರ್ಕಾರ ನನಗೆ ಸಿನಿಮಾ ನಟನೆ ಮಾಡಬಾರ್ದು ಅಂತ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು, ಆಯ್ತು ಬೇಡ ಬಿಡ್ರಿ ಅಂತ ಸುಮ್ಮನೆ
ಆಗ್ಬಿಟ್ಟಿದೆ.
ಕೋರ್ಟ್ಗೆ ಹೋದೆ, ಕೋರ್ಟ್ನಲ್ಲೂ ಕೂಡ ನನಗೆ ಅಪೀಲ್ ರಿಜೆಕ್ಟ್ ಆಯಿತು.
ಓಕೆ, ಶಿವರಾಮ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಜೀವನದ ಬಗ್ಗೆ, ಹಾಗೆಯೇ ನೀವು IAS ಮಾಡಿದಂಥ ಒಂದು ವಿಚಾರಗಳ ಬಗ್ಗೆ, ಸಾಕಷ್ಟು ನಿಮ್ಮ ಜೀವನದ ಎಡರು ತೊಡರುಗಳ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದ, ನಮಸ್ಕಾರ. ಶಿವರಾಮ್ ಅವರ ಮಾತುಗಳನ್ನು ನೀವು ಕೇಳಿದ್ರಿ, ಹುಟ್ಟಿದ್ದು ಒಂದು ಹಳ್ಳಿಯಲ್ಲಿ, ಬೆಳೆದಿದ್ದು ಗುಡಿಸಲಿನಲ್ಲಿ, ಆದರೆ ಅವರಿಗೆ ಸ್ಪಷ್ಟವಾದಂಥ ಗುರಿ ಇತ್ತು, IAS ಆಫೀಸರ್ ಆಗಲೇಬೇಕು ಅನ್ನುವಂಥ ಒಂದು ನಿಶ್ಚಲವಾದಂಥ ಗುರಿ ಇತ್ತು. ಸೊ ಆ ಗುರಿಯನ್ನು ಬೆನ್ನತ್ತಿ ಇವತ್ತು ಅವರು ನಿಜಕ್ಕೂ IAS ಆಫೀಸರ್ ಆಗಿದ್ದಾರೆ, ಸಾಧನೆ ಮಾಡಿದ್ದಾರೆ, ಸಮಾಜಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಮುಂದಿನ ಭಾಗದಲ್ಲಿ ಮತ್ತೊಬ್ಬ ಅತಿಥಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.